ஸ்ரீகுருப்யோ நமஹ. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணா தேவா நிகஸ்த க்ரஹ விக்ரஹம் புரந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ணஜானரசர்ணசே உத்துங்கவாத்தரங்காய மத்வதுக்தாப்தயே நமஹ. குருமகிலகுணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகரார்த்திதானந்த லீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யாபாதசாரிணஹ இஷ்டதாம் கஷ்டஹர்த்ருன்னஹ வித்யாமான்யான் முனீன் நமஹ. வாஜராஜபதத்வந்த்வா வாரிஜாசத்தமானசான் விஸ்வப்ரியகுருன் வந்தே மந்தோஹம் தி விஷுத்தயே. சத்யம் சத்யம் புனஸ்ஸத்யம் விஷ்ணுதீர்த்தப்ரசாததஹ ஸர்வே காமா பவந்த்யேவா ஷபதோ பிம்பசந்நிதௌ சிந்தாமணிம் ஸ்வபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தே ஹ்யஹிஷ்டதம் ஸ்ரீகுருப்யோ நம. ஹரி ஓம். ஜலஜேஷ்டநிபாகாரம் ஜெகதீஷபதாஸ்ரயம் ஜெகதீதலவிக்யாதம் ஜெகந்நாதகுரும் பஜே. ஹரிகதாமிருதசார குருகள கருணதிந்தாபனிது பேழுவே பரமபகவத் பக்தரிதநாதரதி கேளுவது ஸ்ரீரமணி கதகமல பூஜித சாருச்சரண சரோஜ பிரம்ம சமீரவாணி ஃபணீந்திர வீந்திர பவேந்திர முக வினுத நீரஜ பவாண்டோதயஸ்திதி காரணனி கைவல்யதாயக நாரசிம்மனிப கருணிபுதிமதி மங்களவா. பரமசத்புருஷார்த்தரூபனு ஹரியுலோகையந்து பரமாதரதி சதுபாசனய கைவருகித்த பனு தன்னா மறைது தர்மார்த்தகள காமிசு வரிகே நகுததி சீக்கிரதிந்தலி சுரபதனய சுயோதனரிகி தந்த கொடுத்திப்பா. இலி பரமசத்புருஷார்த்தரூபனு ஹரியுலோகை எந்து பரமாதரதி சதுபாசனய கைவரிகித்தபனு தன்னாந்த அஷ்டுவரைக்கு நோடிது தன்ன மறைது தர்மார்த்தகள காமிசு வரிகே நகுத அதிசீக்கிரதிந்தலி சுரபதனய சுயோதனரிகித்தந்த கொடுத்திப்பா. இல்லி துரியோதனன் அத்திர இப்பரு பந்தரு கிருஷ்ணனத்திரிகே அர்ஜுன மத்து துரியோதன இப்பரு பந்தரு. வந்தாக அர்ஜுனனிகே அர்ஜுனன் உபாசனை எந்தது அந்த பரமசத்புருஷார்த்தரூபனு ஹரி அந்த இவனே புருஷார்த்த இவனிந்த புருஷார்த்த அல்ல இவனே லோகக்கு புருஷார்த்த எல்லவன்ன கொடத்தக்கந்தவ இவனே அந்த பரமாதரவி சதுபாசனைய கைவரு யாரு அந்த சுரபத்தனைய அர்ஜுன. தேவரன்ன மறுத்து ஈ கிருஷ்ணன கட்டுக்கொண்டு நாவேன் மாடுவேக்கு கிருஷ்ண ஹேடித யார் யாரிகே ஏனு பேக்கோ தகொள்ளி இடீ நன்ன சைன்ய ஒந்து கடே அஸ்திர ஹிடியத நானு ஒந்து கடை ಶಸ್ತ್ರಾಸ್ತ್ರಗಳನ್ನು ಹಿಡಿಯದೆ ಯುದ್ಧದಲ್ಲಿ ಸುಮ್ಮನೆ ಸಹಾಯಕನಾಗಿ ಬರ್ತೇನೆ, ಅಂದರೆ ಯುದ್ಧ ಮಾಡಲು ನಾನು ಬದಿಯಲ್ಲಿರ್ತೇನಷ್ಟೇ ಅಂತ ನಾನೊಂದು ಕಡೆ ಮಿಕ್ಕವರೆಲ್ಲ ಒಂದು ಕಡೆ ಅಂತ ಹೇಳಿದಾಗ ಅವಾಗ ದುರ್ಯೋಧನ ಅಂದುಕೊಂಡ, ಏನೂ ಯುದ್ಧ ಮಾಡದೇ ಇರುವ ಕೃಷ್ಣನ ಕಟ್ಟಿಕೊಂಡು ನಾನೇನು ಮಾಡಬೇಕು, ಎಲ್ಲ ಅಂಥ ಅಪಾರ ಸೈನ್ಯವನ್ನು ಒಂದು ಕಡೆ ಇಟ್ಟಾಗ ಅದನ್ನ ತಗೊಂಡು ಬಿಡಬೇಕು ಅಂತ ತಲೆಯಲ್ಲಿಟ್ಟುಕೊಂಡಿದ್ದ. ಅಲ್ಲಿ ಏನಾಗಿತ್ತು, ಮೊದಲೇ ದುರ್ಯೋಧನ ಬಂದಿದ್ದ, ಬಂದು ಕೃಷ್ಣ ಮಲಗಿದ್ರೆ ಎರಡಾಸನ ಇತ್ತು, ಬರ್ತಾನೆ ಅಂತ ಗೊತ್ತಿದ್ದು ಮೊದಲೇ ಕೃಷ್ಣ ಎರಡಾಸನ ಸಿದ್ಧ ಮಾಡಿದ್ದ, ಒಂದು ಕಾಲತ್ತರೆ ಒಂದು ತಲೆ ಹತ್ರ. ದುರ್ಯೋಧನ ಬಂದ ಕೂಡಲೇ ಕೃಷ್ಣನ ಕಾಲತ್ತರೆ ಕೊಡಲಿಕ್ಕೆ ನೋಡಿದ, ಛೇ ಗೊಲ್ಲರವ ಇವನ ಕಾಲತ್ತರೆ ನಾನೇ ಯಾಕೆ ಕೊಡಬೇಕು, ಯಾಕ ದೇವರೆಂಬ ಎಚ್ಚರ ಇಲ್ಲ, ಅದಕ್ಕೆ ತಲೆ ಹತ್ತರೆ ಕೂತ. ಅರ್ಜುನ ಬಂದ ನೋಡಿದ, ಬಹಳ ಸಂತೋಷ ಆಯಿತು. ಯಾಕಂದ್ರೆ ಒಂದು ವೇಳೆ ದುರ್ಯೋಧನ ಪಾದದ ಹತ್ರ ಕೂತಿದ್ರೆ ಕೃಷ್ಣನ ತಲೆ ಮೇಲೆ ನಾನು ಕೊಡಬೇಕಾಗ್ತಾ ಇರುತ್ತೆ ಮೇಲ್ಭಾಗದ ಆಸನದಲ್ಲಿ, ಅದು ಬಹಳ ಮುಜುಗರ ಆಗ್ತಿತ್ತು ಅಂತ ಸಂತೋಷದಿಂದ ಪಾದತತ್ರ ಕೂತ. ಕೃಷ್ಣ ಎದ್ದು ಮೊದಲು ನೋಡಿದ್ದ ಅರ್ಜುನನನ್ನ, ಇಬ್ಬರನ್ನು ಕೇಳಿದ, ಓಹೋ ಯಾಕೆ ಬಂದಿರಿಬ್ಬರು? ಯುದ್ಧ ನಡೆಯುತ್ತಾ ಇದೆ, ಸಹಾಯಕ್ಕಾಗಿ ಬಂದಿದ್ದೇವೆ. ಹೌದಾ ಅಂತ ಎರಡು ವಿಭಾಗ ಮಾಡಿದ, ನಾನು ಬೇರೆ, ಇಡೀ ನನ್ನ ಸೈನ್ಯ ಬೇರೆ, ನಾನು ಅಸ್ತ್ರ ಹಿಡಿಯಲ್ಲ ಅಂತ ಹೇಳಿ ಇದರಲ್ಲಿ ಯಾವುದು ಬೇಕಾದರೂ ಆರಿಸಿಕೊಳ್ಳಬಹುದು ಅಂತ ಹೇಳಿದ. ಆದರೆ ಮೊದಲು ಯಾರು ಆರಿಸಿಕೊಳ್ಳುವರು ಅಂದ್ರೆ ಅರ್ಜುನ ಅಂತ ಹೇಳಿದ. ದುರ್ಯೋಧನನ ಎದೆಯಲ್ಲಿ ಕಲ್ಲು ಬಿತ್ತು. ಒಂದು ವೇಳೆ ಅರ್ಜುನ ಇಡೀ ಸೈನ್ಯವನ್ನೇ ಆರಿಸಿಕೊಂಡು ಕೃಷ್ಣನ ತನಗೆ ಬಿಟ್ಟರೆ ಗತಿ ಏನು ಅಂತ ಆಲೋಚನೆ ಮಾಡ್ತಿದ್ದ. ಅವಾಗ ಅರ್ಜುನನಿಗೆ ಮೊದಲು ಕೊಡಬಾರದು, ನಾನು ಮೊದಲು ಬಂದವ ಅಂತ ಹೇಳಿದ ಕೃಷ್ಣನಿಗೆ. ಆಗ ಕೃಷ್ಣ ಹೇಳಿದ, ನೀನು ಮೊದಲು ಬಂದಿರಬಹುದು, ಆದರೆ ನನ್ನ ದೃಷ್ಟಿ ಮೊದಲು ಬಿದ್ದದ್ದು ಅರ್ಜುನನ ಮೇಲೆ. ನನಗೆ ಕಾಣಿಸಿದವ ಮೊದಲು ಅರ್ಜುನ, ನಂತರ ನೀನು ಕಾಣಿಸಿದ್ದು. ಹೇಳುತ್ತಾನೆ ಕೃಷ್ಣ, ಯಾರಾದರೆ ಯಥಾರ್ಥ ಜ್ಞಾನದಿಂದ ದೇವನೇ ಸ್ವತಂತ್ರ, ನಾನು ಶುದ್ಧ ಅಸ್ವತಂತ್ರ ಎಂಬ ಎಚ್ಚರಪೂರ್ವಕವಾಗಿ ಭಗವಂತನ ಶರಣಾಗತರಾಗ್ತಾರೆ, ಅವರ ಮೇಲೆ ದೃಷ್ಟಿ ಭಗವಂತನದು ಮೊದಲು ಬೀಳುತ್ತೆ, ನಂತರ ಮಿಕ್ಕವರನ್ನ ನಂತರ ನೋಡತಾನೆ ಎಂಬುದನ್ನು ತೋರಿಕೊಟ್ಟ. ಅದಕ್ಕೆ ಸುರಪತನೆಯೇ ಸುಯೋಧನರಿಗಿತ್ತಂತೆ, ಮೊದಲು ಕೊಡಬೇಕಾಗಿದ್ದು ಸುರಪತನಿಗೆ ಅಂತ ಕೊಟ್ಟ. ಆದರೆ ದುರ್ಯೋಧನನಿಗೆ ತಲೆಯಲ್ಲಿ ತುಂಬಾ ದುಃಖ ಆಗಿತ್ತು. ಹೇಗಪ್ಪ ಅರ್ಜುನ ಎಲ್ಲ ಕೇಳಿಬಿಟ್ರೆ ಕೃಷ್ಣನ ಕಟ್ಟಿಕೊಂಡು ನಾನೇನು ಮಾಡಬೇಕು ಅಂತ ದುಃಖ ಪಡುವಾಗ ಅರ್ಜುನ ಕೇಳಿದ, ಕೃಷ್ಣ ನೀನಿದ್ರೆ ಸಾಕಯ್ಯ, ನನಗೇನು ಬೇಡ ಅಂದ. ಖುಷಿಯೋ ಖುಷಿ ಯಾರಿಗೆ? ದುರ್ಯೋಧನನಿಗೆ. ಅದಕ್ಕೆ ಹೇಳುತ್ತಾರೆ, ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತ್ತಾ. ಈ ರೀತಿಯಲ್ಲಿ ಸಂತೋಷವಾಗಿ ಅವರು ಧರ್ಮಾರ್ಥಗಳನ್ನು ಕಾಮಿಸ್ತಾ ಇದ್ರೆ ಅದು ಬೇಕು ಇದು ಬೇಕು ಅಂತ ಎಲ್ಲರೂ ದುರ್ಯೋಧನನಂತೆ ಕಾಮಿಸುವವರಿಗೆ. ದುರ್ಯೋಧನ ಏನು ಮಾಡಿದ, ಕೃಷ್ಣ ಬೇಡ ಮಿಕ್ಕದು ಬೇಕ ಅಂದ. ಅದಕ್ಕೆ ಕೃಷ್ಣ ದುರ್ಯೋಧನಿಗೆ ಬೇಕಾಗಿ ದುರ್ಯೋಧನನಿಗೆ ಕೊಟ್ಟ, ಅರ್ಜುನನಿಗೆ ಬೇಕಾಗಿದ್ದು ಅರ್ಜುನನಿಗೆ ಕೊಟ್ಟ. ಅಂದರೆ ಅಲ್ಲಿ ಹೇಳುತ್ತಾರೆ, ಧರ್ಮಾರ್ಥಗಳ ಕಾಮಿಸುವರಿಗೆ, ಧರ್ಮಾರ್ಥಗಳ ಕಾಮಿಸುವರಿಗೆ ಅಂದ್ರೆ ಅರ್ಥ ತುಂಬಾ ಇದೆ. ಯಾಕೆಂದ್ರೆ ದೇವರನ್ನ ಬಯಸುವವರಿಗೂ ಕೂಡ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಬೇಕು. ದೇವರನ್ನ ಬಯಸುವವರು ಎರಡು ರೀತಿ, ದೇವರಿಂದ ಏನೋ ಉಪಯೋಗವಿದೆ, ಆದ್ದರಿಂದ ದೇವರ ಶರಣಾಗತರಾಗಬೇಕು ಅಂತ ದೇವರ ಶರಣಾಗತರಾಗಿ ಮೋಕ್ಷ ಪಡೆದು ಮೋಕ್ಷದಲ್ಲಿ ಸುಖ ಪಡುವವರು ಒಂದು ಗುಂಪು. ದೇವರೇ ಬೇಕು ನನಗೇನು ಬೇಡ ಅಂತ ದೇವರ ಶರಣಾಗತರಾಗಿ ಮೋಕ್ಷವೂ ಕೂಡ ಯಾಕೆ ಬೇಕು ಅಂದರೆ ಭಗವಂತ ಅರ್ಪಣೆ ಮಾಡುತ್ತಾನೆ ಮೋಕ್ಷಕ್ಕೆ ಬಾ ಅಂತ ಹೇಳಿ ಅದಕ್ಕೆ ಹೋಗ್ತಾರೆ. ಅಷ್ಟೇ ಅಲ್ಲ, ಮೋಕ್ಷ ಯಾಕೆ ಅವರ ಅಪೇಕ್ಷವೂ ಪಡುತ್ತಾರೆ. ಯಾಕೆ ಅಂದರೆ ಒಂದು ರೀತಿಯಲ್ಲಿ ದೇವರ ದರ್ಶನ ಸತತ ಆಗುವಂತಹ ಜಾಗ ಮೋಕ್ಷ, ಅದರಿಂದ ಅವರು ಮೋಕ್ಷಕ್ಕೆ ಯಾವಾಗಲೂ ಕೂಡ ಅಲ್ಲಿ ಭಗವಂತನ ದರ್ಶನ ಆಗುತ್ತೆ. ಸಂಸಾರಾವಸ್ಥೆಯಲ್ಲಿ ಭಗವಂತನ ದರ್ಶನ ನಿತ್ಯ ಆಗೋದಿಲ್ಲ ಎಂಬ ಆ ಒಂದು ಕಾರಣದಿಂದ ಮೋಕ್ಷ ಬೇಕು ಅಂತ ಬಯಸ್ತಾರಂತೆ. ಮಾಮೂಲಾಗಿ ಅಲ್ಲಿರತಕ್ಕಂತಹ ಭೋಗ ಸುಖ ಅದಕ್ಕಾಗಿ ಮೋಕ್ಷ ಅವರು ಬೇಡಲ್ಲ, ಅದಕ್ಕೆ ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೇ ಅಂದರು. ಮತ್ತೆ ಮೋಕ್ಷ ಬಯಸ್ತಾರ ಅಂದ್ರೆ ಸುಖಕ್ಕಾಗಿ ಮೋಕ್ಷ ಬಯಸಲ್ಲ, ದೇವರ ದರ್ಶನ ಸದಾ ಆಗುತ್ತೆ ಎಂಬ ಒಂದು ಬಯಕೆಯಿಂದ ಮೋಕ್ಷ ಬೇಕು ಅಂತ ಹೇಳುತ್ತಾರೆ ಅವರು. ಆ ರೀತಿಯಲ್ಲಿ ಜ್ಞಾನಿಗಳಾದವರು ಏನು ಮಾಡುತ್ತಾರೆ ಅಂದ್ರೆ ಭಗವಂತನನ್ನೇ ಬೇಡುತ್ತಾರೆ, ಭಗವಂತನ ಬಿಟ್ಟು ಏನು ಬೇಡ ಅಂತ. ಆದರೆ ದೇವರಿಂದ ಮೋಕ್ಷ ಬೇಕು, ಆ ಮೋಕ್ಷದಲ್ಲಿ ಸುಖ ಬೇಕು ಅಂತ ಬಯಸುವವರಿಗೂ ದೇವರೇ ಬೇಕು, ಮೋಕ್ಷದಲ್ಲಿ ದೇವರ ದರ್ಶನವೇ ಆಗ್ತಾ ಇರಬೇಕು ಅಂತ ಬಯಸುವವರಿಗೂ ಧರ್ಮ ಅರ್ಥ ಕಾಮ ಬೇಕೇ ಬೇಕು. ಯಾಕೆ ಅಂದ್ರೆ ಧರ್ಮ ಅರ್ಥ ಕಾಮ ಮೂರು ಮೋಕ್ಷಕ್ಕೆ ಸಹಕಾರಿ. ಇಲ್ಲಿ ಇವರಿಗೂ ಕೂಡ ಧರ್ಮ ಅರ್ಥ ಕಾಮ, ಕಾಮ ಅಂದ್ರೆ ದೇವರೇ ಬೇಕೆಂಬ ಕಾಮ, ಅದಕ್ಕೆ ತಕ್ಕಂಥ ಧರ್ಮ ಆಚರಣೆ, ಅದಕ್ಕೆ ತಕ್ಕಂಥ ಅರ್ಥ, ಎಲ್ಲವೂ ಭಗವತ್ ಪ್ರೀತಿಗಾಗಿ ಖರ್ಚು ಮಾಡುತ್ತಾರೆ, ಎಲ್ಲವೂ ಮಾಡುತ್ತಾರೆ. ಅದರಿಂದ ಇಲ್ಲಿ ಧರ್ಮಾರ್ಥಗಳ ಕಾಮಿಸುವವರಿಗೆ ಅಂದ್ರೆ ಎಲ್ಲರಿಗೂ ಧರ್ಮಾರ್ಥಗಳ ಕಾಮ ಇದೆ. ಜ್ಞಾನಿಗಳಾದವರಿಗೆ, ದೇವರೇ ಬೇಕು ಅನ್ನೋರಿಗೆ ಧರ್ಮ ಅರ್ಥ ಕಾಮಾದಿಗಳಲ್ಲಿ ಧರ್ಮ ಅರ್ಥ ಕಾಮ ರೂಪವಾದ ಭಗವದ್ ರೂಪಗಳು ದರ್ಶನ ಆಗ್ತಾ ಇರುವಾಗ ಆ ಧರ್ಮ ಅರ್ಥ ಕಾಮಗಳೆಲ್ಲ ಭಗವಂತನ ಪ್ರೀತಿಗಾಗಿ ಬೇಕು ಅಂತ ಅವರು ಬಯಸ್ತಾರೆ. ಅವರು ಧರ್ಮಾರ್ಥಗಳ ಕಾಮಿಸುವರಿಗೆ, ಇವರು ಬಯಸ್ತಾರೆ. ಇನ್ನು ದೇವರೇ ಬೇಡ ಅಂತ ಇರುವಂತಹ ದೈತ್ಯರು, ಈ ಕಲ್ಯಾದಿಗಳೆಲ್ಲ ಅವರು ಧರ್ಮಾರ್ಥಗಳ ಕಾಮನೆ ಮಾಡುತ್ತಾರೆ. ಕಾಮನಾ ಎಂಬುದು ಇಚ್ಛಾ ಪಡುವುದು, ಆ ಇಚ್ಛಾ ಎಂಬುದು ಎಲ್ಲರಿಗೂ ಒಂದೇ ಆಗಿದ್ರು ಕೂಡ ಅದರ ಉದ್ದೇಶಗಳು ಬೇರೆ ಬೇರೆ ಆಗಿದೆ. ಅದಕ್ಕೆ ಇಲ್ಲಿ ಧರ್ಮಾರ್ಥಗಳ ಕಾಮಿಸುವರಿಗೆ ಅಂದರೆ ಯಾರನ್ನ ತಗೊಂಡದ್ದು ಅಂದರೆ ಕಲಿ ಮೊದಲಾದ ದುರ್ಯೋಧನ ಮೊದಲಾದಂಥವರು ಹೇಗೆ ಬಯಸ್ತಾರೋ ಅವರಿಗೆ ಬೇಗ ಬೇಗ ಕೊಟ್ಟುಬಿಡುತ್ತಾರಂತೆ. ಅತಿಶೀಘ್ರದಿಂದಲೇ ದೇವರೇ ಬೇಕು ಅಂತ ಸದುಪಾಸನೆ ಮಾಡುವವರಿಗೆ ಅತಿಶೀಘ್ರದಿಂದಲೇ ತನ್ನನ್ನೇ ಕೊಡುತ್ತಾನೆ, ಬೇಡ ಅಂತ ಬೇರೆನನ್ನ ಬಯಸುವವರಿಗೆ ಅತಿಶೀಘ್ರದಿಂದಲೇ ಬೇರೆನನ್ನು ಕೊಟ್ಟು ಕಳಿಸ್ತಾನೆ. ಅಂದರೆ ಈತನಲ್ಲಿ ತಡವಿಲ್ಲ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಭಗವಂತ ಪೂರ್ಣ ಕರುಣ ಮಾಡುತ್ತಾನೆ. ಇಲ್ಲಿ ಪ್ರಶ್ನೆ ಬರುತ್ತೆ, ದೇವ ನಮ್ಮ ಪುಣ್ಯ ನಮ್ಮ ಪಾಪ ಅದನ್ನೇ ಕೊಡುತ್ತಾನೆ, ನಮದೇ ನಮಗೆ ಕೊಡುವಾಗ ಆತನ ಕರುಣೆ ಏನು ಬಂತು? ಕರುಣಾಸಂಧಿ ಅಂತ ಹೇಳ್ತಾ ಇದ್ದೀರಾ. ಇಷ್ಟು ಎಲ್ಲ ಹೇಳುವಾಗ ತಿಳ್ಕೊಂಡದ್ದೇನಯ್ಯ ಅಂದರೆ, ನಮದೇ ಪುಣ್ಯದ ಬ್ಯಾಲೆನ್ಸ್ ಇರುತ್ತೆ, ನಮದೇ ಪಾಪದ ಬ್ಯಾಲೆನ್ಸ್ ಇರುತ್ತೆ, ಅದನ್ನೇ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುತ್ತಾನೆ, ಅದರಲ್ಲಿ ಕರುಣೆ ಏನು ಬಂತು ಆತನದ್ದು? ಆತ ಸಪರೇಟ್ ಆಗಿ ಏನಾದರೂ ಕೊಟ್ಟಿದ್ರೆ ಅದು ಕರುಣ ಅಂತ ಹೇಳ್ಬೋದಪ್ಪ. ಒಬ್ಬ ಫೆಸಿಲಿಟೇಟರ್ ಅಂದ್ರೆ ಏನಿದ್ರೆ ಅದು ಗೋಡೌನ್ ಕೀಪರ್ ತರ, ನಮ್ ಪುಣ್ಯ ಇದ್ರೆ ಪುಣ್ಯ ಕೊಡ್ತಾನೆ, ಪಾಪ ಇದ್ರೆ ಪಾಪ ಕೊಡ್ತಾನೆ. ಅಷ್ಟೇ ಅಲ್ಲ, ದೇವರ ಕರುಣೆ ಏನು ಬಂತಲ್ಲಿ ಅಂತ ಪ್ರಶ್ನೆ ಬಂದರೆ ಇದು ತುಂಬಾ ಜನ ತಲೆಯಲ್ಲಿ ಕೊರಿತಾ ಇರುತ್ತೆ. ಅದಕ್ಕೆ ಉತ್ತರ ಕೊಡ್ತಾರೆ, ಯಾರೋ ಪಕ್ಕ ಮನೆಯವರು ದೂರದವರು ಯಾರೊಬ್ಬರು ಅವರ ಮನೆಯಲ್ಲಿ ಮೈಲಿಗೆ ಬಂತು, ಸೂತಕನೋ ವೃದ್ಧಿಯೋ ಯಾವುದೋ ಬಂತು. ಬಂದಾಗ ಅವರಿಗೆ ಮನೆಯಲ್ಲಿ ಅಡಿಗೆ ಮಾಡಿಕೊಳ್ಳಿಕ್ಕಿಲ್ಲ, ಅದಕ್ಕೆ ನೀವು ಹೋಗಿದ್ದೀರಾ. ಹೋಗಿ ಅವರಿಗೆ ವಾರವೋ 10 ದಿವಸವೋ ದಿನ ಆಗ್ಲೂ ಅಡಿಗೆ ಮಾಡಿ ಹಾಕಿ ಅವರಿಗೆಲ್ಲ ನೋಡಿಕೊಂಡು, ಏನು ಅವರದ್ದೇ ಪದಾರ್ಥ, ಅವರದ್ದೇ ಪದಾರ್ಥ ಅವರಿಗೆ ಅಡಿಗೆ ಮಾಡಿ ಹಾಕಿ ಅವರಿಗೆ ಬೇಕಾದ್ದೆಲ್ಲ ನೋಡುತ್ತಾ ಬೆಳಿಗ್ಗೆ ಹೋದವರು ರಾತ್ರಿವರೆಗೂ ಅಲ್ಲೇ ಇದ್ದು ದಿನಾಗೂ ಬರ್ತಾ ಇದ್ದೀರಾ. 10 ದಿವಸ ಮುಗಿಯಿತು, ಎಲ್ಲ ಆಯ್ತು. ಆಗ ಅವರು ಅಪ್ಪ ನಾ ಹೋಗಿ ಬರ್ತೇನೆ ಅಂತ ಹೇಳಿದರೆ, ಒಳ್ಳೇದರಿ, ನಮ್ ಪದಾರ್ಥ ನಮ್ ಮಾಡಿ ಹಾಕಿದ್ದೀರಿ, ನಿಮ್ದೇನ್ ದೊಡ್ಡಸ್ತಿಗೆ ಇಲ್ಲಿ ಅಂತ ಹೇಳಿದರೆ ಅವಾಗೇನ್ ಹೇಳ್ತೀರಾ? ಹೌದಯ್ಯ, ನಿಮ್ಮ ಪದಾರ್ಥವೇ ನಿಮಗೆ ಮಾಡಾಕಿತ್ತು, ಆದ್ರೆ ಮಾಡಾಕೋ ಕೆಲಸ ಯಾಕೆ ಮಾಡಬೇಕು ನಾನು? ಯಾವ ಉಪಯೋಗವಿಲ್ಲದೆ ನಿಮಗೆ ಒಳ್ಳೇದಾಗ್ಲಿಕ್ಕೆ ಮಾಡಾಕಿದ್ದೀನಲ್ಲ, ಅದು ನನ್ನ ವಿಶೇಷವಾದ ಗುಣ ಅಲ್ಲವೇ? ಏನು ಮಾಡಿದ್ದೀರಾ ಅಂತ ಕೇಳುತ್ತೀರಲ್ಲ, ನಿಮ್ಮ ಪದಾರ್ಥವೇ ನಿಮಗೆ ಮಾಡಿ ಹಾಕಿದ್ದು, ದೊಡ್ಡದೇನಿಲ್ಲ. ಆದರೆ ಮಾಡಿ ಹಾಕುವ ಕೆಲಸ ಅಂಬೋದು, ನಾ ಮಾಡಲ್ಲಪ್ಪ ಅಂತ ಮನೆಗೆ ಕೂತ್ಕೊಂಡಿದ್ರೆ ನಿಮ್ಗೆ ಅನ್ನ ಮಾಡಿ ಹಾಕುವ ಗತಿ ಯಾರಿದ್ರು? ಯಾರಿದ್ದಿಲ್ಲ. ಅಂತ ಕಾಲಕ್ಕೆ ನಾವು ಬಂದು ಮಾಡಿದ್ವಲ್ಲ, ಅಂಥ ಕಾಲಕ್ಕೆ ಆ ಮಾಡೋ ಕೆಲಸವೇ ಕರುಣೆ. ನಮದೇ ನಮಗೆ ಕೊಟ್ಟರೂ ಕೂಡ ಅಷ್ಟು ಹೊತ್ತು ಮಾಡಿ ನಮಗಾಗಿ ನಿಂತು ದುಡಿದ್ರಲ್ಲ, ಏನೂ ಬೇಡದೆ ಅದಕ್ಕಿಂತ ಕರುಣೆ ಬೇಕಾ? ಹಾಗೆ ಭಗವಂತ ಇಡೀ ಜಗತ್ತನ್ನ ತಾನೇ ರಕ್ಷಣೆ ಮಾಡುತ್ತಾ ಇದ್ದಾನೆ, ಅವರದ್ದೇ ಅವರಿಗೆ ಕೊಡತಾ ಇದ್ದಾನೆ. ಆದರೆ ಅದರಲ್ಲಿ ವಿಶೇಷ ಏನು ಅಂದರೆ, ತನ್ನ ಕರುಣೆಯಿಂದ ನಮ್ಮದೇ ಪುಣ್ಯಗಳಲ್ಲದೆ ಅನೇಕ ಜನ ಹಿರಿಯರು ಗುರುಗಳದ್ದೆಲ್ಲ ತಂದು ತಂದು ಹಾಕಿ ನಮ್ಮನ್ನು ಉದ್ಧಾರ ಮಾಡುತ್ತಾನೆ. ಯಾವ ಕರ್ಮವನ್ನು ಮೊದಲು ಕೊಟ್ಟರೆ ಅದು ಬೇಗ ಬೇಗ ಕತ್ತರಿಸಿ ಹೋಗುತ್ತೋ ಅದನ್ನು ಮೊದಲು ಕೊಡುತ್ತಾನೆ. ಆ ರೀತಿಯಾಗಿ ಭಗವಂತ ಕರುಣೆಯನ್ನು ತೋರುತ್ತಾ ನಮ್ಮನ್ನು ರಕ್ಷಣೆ ಮಾಡುವಾಗ ಅವನ ಕರುಣೆಯೇ ನಮ್ಮ ಪರಿಚಯ ಆಗದಿದ್ರೆ ನಮಗೇನಾಗುತ್ತೆ ಅಂದ್ರೆ, ದೇವರು ದೇವರು ಅಂತ ಬಾಯಿಂದ ಹೇಳ್ತಾನೆ ಇರ್ತೇವೆ, ಇನ್ನೊಂದು ಕಡೆ ದೇವರಿಗೆ ದೂರವಾಗಿಯೇ ಉಳಿದಿರ್ತೇವೆ. ಅದಕ್ಕೆ ಹೇಳ್ತಾರೆ, ದೇವರ ಕರುಣೆ ಪರಿಚಯ ಆಗಬೇಕು, ಅವರ ನಮಗೇನು ಉಪಕಾರ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರ ನಮಗೆ ಬೇಕು. ನಂತರ ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ ಗಗನ ಕೇಶನೊಳಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವ. ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು, ಬ್ರಹ್ಮದೇವರಲ್ಲಿ ತಾನಿದ್ದುಕೊಂಡು ಬ್ರಹ್ಮಣಿ ಬ್ರಹ್ಮನಾಮ ಹೇಳ್ತಾ ಇದ್ದಾರೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತಃ ಪೃಥಗೇವ ಸ್ಥಿತೋ ದೇವಃ ವಿಷ್ಣು ರೂಪಿ ಜನಾರ್ದನ. ಬ್ರಹ್ಮ ವಿಷ್ಣು ಈಶ ರೂಪಾಣಿ ತ್ರೀಣಿ ವಿಷ್ಣು ಮಹಾತ್ಮನಃ ಅಂತ ಗರುಡ ಪುರಾಣದಲ್ಲಿ ಬರತಕ್ಕಂತಹ ಮಾತು ಹೇಳ್ತಾ ಇದ್ದಾರೆ. ಭಗವಂತ ತಾನೇ ಬ್ರಹ್ಮ ದೇವರೊಳಗೆ ಬ್ರಹ್ಮ ಅಂತ ಕರೆಸಿಕೊಂಡಿದ್ದು ಜಗತ್ತನ್ನೆಲ್ಲ ನಿರ್ಮಾಣ ಮಾಡಿ ಮಾಡಿಸ್ತಾನೆ. ಹಾಗೆ ತಾನಿದ್ದು ಸಲಹುವ ಪ್ರತ್ಯೇಕವಾಗಿ ತಾನೇ ವಿಷ್ಣು ರೂಪಿಯಾಗಿರ್ತಕ್ಕಂಥ ಸ್ವಾಮಿ ತಾನೇ ಎಲ್ಲರನ್ನ ಪಾಲನೆ ಮಾಡುತ್ತಾನೆ. ಹಾಗೆ ರುದ್ರದೇವರಲ್ಲಿ ಗಗನಕೇಶ, ಗಗನಕೇಶ ವ್ಯೋಮಕೇಶ ಅಥವಾ ಗಗನಕೇಶ ಅಂದರು. ಯಾಕೆ ಗಗನಕೇಶ ಅಂತ ರುದ್ರದೇವರಿಗೆ ಹೆಸರು? ಯಾಕೆ ಆ ಹೆಸರು ಅಂದರೆ ದೇವರ ಪಾದೋದಕ ಗಂಗೆ ಮೇಲಿಂದ ಬರ್ತಾಳೆ ಅಂತ ತಿಳಿದು ಆ ಗಂಗೆಯನ್ನ ಕಳೆಗೆ ಬೀಳದೆ ಒಂದು ತೊಟ್ಟು ಕಳೆಗೆ ಬೀಳದೆ ಚೆನ್ನಾಗಿ ಧಾರಣೆ ಮಾಡಬೇಕು ಅಂತ ಇಡೀ ಆಕಾಶದಲ್ಲೆಲ್ಲ ತನ್ನ ಕೇಶಗಳನ್ನು ಹರಡಿಬಿಟ್ಟವರೇ ರುದ್ರದೇವರು. ಅದಕ್ಕೆ ಇಡೀ ಆಕಾಶ ತುಂಬ ಅವರ ಕೇಶಗಳು ತುಂಬಿ ಹೋಯಿತು. ಅದಕ್ಕೆ ಗಗನಕೇಶ ಅಂತ ಹೆಸರು. ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ, ಇಡೀ ಲೋಕಗಳನ್ನು ಸಂಹಾರ ಮಾಡಿಬಿಡುತ್ತಾರೆ. ಇದಕ್ಕೆ ಒಳ್ಳೆ ದೃಷ್ಟಾಂತ ಯಾವುದು ಅಂದರೆ ಅತ್ರಿ ಮಹರ್ಷಿಗಳು ಭಗವಂತನಿಗಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಭಗವಂತನನ್ನ ಚಿಂತನೆ ಮಾಡುವಾಗ ಮೂವರು ಬಂದರು, ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ಬಂದರು. ಅದು ನೋಡಿ ಕೇಳುತ್ತಾರೆ, ನಿಮ್ಮಲ್ಲಿ ಒಬ್ಬೊಬ್ಬರು ಕೂಡ ಚಿಂತನೆ ಮಾಡಿದರೂ ದೊರಕದಂತಹ ವಸ್ತು ಅಂತಹದ್ದು, ನಾನು ಚಿಂತನೆ ಮಾಡಿದ್ದು ಒಬ್ಬರನ್ನೇ, ಮೂವರು ಬಂದದ್ದು ಹೇಗೆ, ನನಗೆ ಆಶ್ಚರ್ಯವಾಗಿದೆ ಅಂತ ಕೇಳಿದಾಗ ಅವಾಗ ಹೇಳುತ್ತಾರೆ ಬ್ರಹ್ಮದೇವರು, ಅಯ್ಯ ನೀನು ಉಪಾಸನೆ ಮಾಡಿದ್ದೇನೋ ವಿಷ್ಣುವನ್ನೇ, ಮಾಡಿದ ರೀತಿ ಹೇಗೆ ಅಂದರೆ ಬ್ರಹ್ಮನೊಳಗೆ ಬ್ರಹ್ಮನಾಮಕ ರುದ್ರನೊಳಗೆ ರುದ್ರನಾಮಕ ಅಂತ ಉಪಾಸನೆ ಮಾಡಿದೀಯ. ಹಾಗೆ ಉಪಾಸನೆ ಮಾಡಿದಾಗ ನನ್ನೊಳಗಿರತಕ್ಕಂಥ ಬ್ರಹ್ಮನಾಮಕ ಭಗವಂತ ನಿನಗೆ ದರ್ಶನ ಕೊಡಬೇಕಾದರೆ ಬ್ರಹ್ಮದೇವರು ಬರಲೇಬೇಕು. ಪ್ರತಿಮೆ ಇಲ್ಲದೆ ಒಳಗಿರುವ ದೇವರು ಹೇಗೆ ಕಾಣುತ್ತಾರೆ? ಹಾಗೆ ರುದ್ರದೇವರೊಳಗಿರುವ ದೇವರು ಕಾಣಬೇಕಾದ್ರೆ ರುದ್ರದೇವರು ಬರಲೇಬೇಕಲ್ಲಿ. ಅದರಿಂದ ನೀನು ಮಾಡಿದ ಉಪಾಸನೆ ಬ್ರಹ್ಮದೇವರೊಳಗೆ ಬ್ರಹ್ಮನಾಮಕ ರುದ್ರನೊಳಗೆ ರುದ್ರನಾಮಕ ಅಂತ ಉಪಾಸನೆ ಮಾಡಿದ್ದರಿಂದ ನಾವಿಬ್ಬರು ನೀನು ಕರೆಯದಿದ್ದರೂ ಬರಲೇಬೇಕಾಯಿತು ಆ ದೇವರ ದರ್ಶನಕ್ಕಾಗಿ ಅಂತ ಬ್ರಹ್ಮದೇವ ವಿವರಣೆ ಮಾಡುತ್ತಾರೆ. ಆ ರೀತಿಯಲ್ಲಿ ಭಗವಂತನ ಮೂರು ರೂಪಗಳ ಚಿಂತನೆ ಆಗಬೇಕು. ಇಂಥ ಸ್ವಾಮಿ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವ. ಜಗವನ್ನೆಲ್ಲವ ನಿರ್ಮಿಸುವ ಅಂದಾಗ ಯಾವಾಗ ಸೃಷ್ಟಿಗೆ ಮೊದಲಿನಲ್ಲಿ ಎಲ್ಲ ಸೃಷ್ಟಿ ಜಗತ್ತು ನಿರ್ಮಾಣ ಮಾಡಿದ ಅಂದರೆ ಅಷ್ಟೇ ಅಲ್ಲ, ಕ್ಷಣ ಕ್ಷಣಕ್ಕೂ ಜಗತ್ತಿನಲ್ಲಿ ಅನೇಕ ಪದಾರ್ಥಗಳನ್ನ ಜೀವರಾಶಿಗಳ ಶರೀರಗಳನ್ನು ನಿರ್ಮಾಣ ಮಾಡುತ್ತಾನೆ. ತಾನೇ ಇದ್ದು ಎಲ್ಲರನ್ನ ಸಲಹುತ್ತಾನೆ, ತಾನೇ ಎಲ್ಲರನ್ನ ಆಗಾಗ ಆಗಾಗ ಸಂಹಾರ ಮಾಡುತ್ತಾನೆ. ಇಂಥ ಸ್ವಾಮಿ ಎಲ್ಲ ಕಡೆ ತಾನಿರ್ತಾನೆ, ತನ್ನ ರೂಪಗಳಲ್ಲಿ ಭೇದವೇ ಇಲ್ಲ ಆತನಿಗೆ, ಆತನ ರೂಪಗಳಿಗೆ ಭೇದವೇ ಇಲ್ಲ, ಎಲ್ಲಾ ರೂಪಗಳು ಒಂದೇ. ಆದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಆ ರೂಪಗಳಿಂದ ಅವರವರೊಳಗೆ ಆ ರೂಪಗಳಿಂದ ತಾನು ಬ್ರಹ್ಮದೊಳಗೆ ಬ್ರಹ್ಮನಾಮಕನಾಗಿ ರುದ್ರನೊಳಗೆ ರುದ್ರನಾಮಕನಾಗಿದ್ದರೂ ಎರಡು ರೂಪಗಳು ಒಂದೇ. ಆದರೆ ಚೂ ವ್ಯತ್ಯಾಸ ಏನದು ಅಂದರೆ ಬ್ರಹ್ಮ ದೇವರೊಳಗಿರತಕ್ಕಂಥ ಭಗವದ್ ರೂಪ ಬ್ರಹ್ಮ ಅಂತ ಕರೆಸಿಕೊಂಡಿದ್ದು, ಬ್ರಹ್ಮ ದೇವರೊಳಗೆ ಯಾವ ಗುಣಗಳು ಪ್ರಕಟ ಆಗಬೇಕೋ ಅಂಥ ಗುಣಗಳನ್ನೇ ತಾನು ಪ್ರಕಟ ಮಾಡಿರುತ್ತಾನೆ. ರುದ್ರದೇವರಲ್ಲಿರುವ ರುದ್ರನಾಮಕ ಭಗವಂತ ಅಲ್ಲಿ ಯಾವ ಗುಣಗಳು ಪ್ರಕಟ ಆಗಬೇಕೋ ಅಂಥ ಗುಣಗಳನ್ನು ಮಾತ್ರ ಪ್ರಕಟ ಮಾಡುತ್ತಾನೆ. ಇದು ವ್ಯತ್ಯಾಸ ಅಂದರು. ಎರಡೂ ರೂಪಗಳು ಒಂದೇ, ಎರಡೂ ರೂಪಗಳಲ್ಲಿರುವ ಗುಣಗಳು ಒಂದೇ, ಆದರೆ ಗುಣಗಳ ಪ್ರಾಕಟ್ಯ ಅಂದರೆ ಗುಣಗಳು ಪ್ರಕಟ ಆದದ್ದು ಮಾತ್ರ ವ್ಯತ್ಯಾಸ ಇರುತ್ತೆ. ಈ ರೂಪದಿಂದ ಈ ಗುಣ ಪ್ರಕಟ ಮಾಡ್ತಾನೆ, ಆ ರೂಪದಿಂದ ಆ ಗುಣಗಳು ಪ್ರಕಟ ಮಾಡುತ್ತಾನೆ. ಆದ್ದರಿಂದ ಸ್ವಗತ ಭೇದ ವಿವರ್ಜಿತನು ಸರ್ವಗ, ಎಲ್ಲರೊಳಗೆ ತಾನು ವಿಶೇಷವಾಗಿ ಒಳಹೊಕ್ಕಿರ್ತಾನೆ, ಆದರೆ ಜಡಗಳಲ್ಲೆಲ್ಲ ತಾನಿರ್ತಾನೆ, ಜಡ ತಾನಲ್ಲ. ಜಡಕ್ಕಿಂತ ವಿಲಕ್ಷಣನಾಗಿ ಜಡದಿಂದ ಭಿನ್ನನಾಗಿ ಜಡದೊಳಗೆ ಇರ್ತಾನೆ. ಚೇತನರೊಳಗೆ ಚೇತನ ಅಂತ ಕರೆಸಿಕೊಂಡಿದ್ದು ಚೇತನಕ್ಕಿಂತ ಭಿನ್ನನಾಗಿ ಚೇತನದೊಳಗೆ ಇರ್ತಾನೆ. ಅದಕ್ಕೆ ಸರ್ವದ ಸದಾ ಆನಂದೈಕ ದೇಹನು, ಎಲ್ಲ ಸ್ಥೂಲ ಶರೀರಗಳು ಧಾರಣೆ ಮಾಡಿದಂಥ ಜೀವರಾಶಿಯಲ್ಲೂ ಆ ಸ್ಥೂಲ ಶರೀರಗಳಲ್ಲೂ ತಾನಿರ್ತಾನೆ. ತಾನು ಮಾತ್ರ ಎಂಥ ಪ್ರಾಕೃತ ಸಂಬಂಧಪಟ್ಟದ್ದು ಯಾವುದೂ ಇರಲ್ಲ. ಶುದ್ಧ ಜ್ಞಾನಾನಂದಮಯ, ಎಲ್ಲಾ ಕಡೆ ವ್ಯಾಪಿಸಿರ್ತಾನೆ, ಎಲ್ಲರನ್ನ ಸರಹತಾನೆ. ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕ್ತರನ್ನು ಪೊರೆವಾ, ಅಂದ್ರೆ ಬಗ ಬಗೆಯ ನಾಮಗಳು ಅಂದ್ರೆ ಸಹಸ್ರನಾಮಾದಿ ಅನಂತ ನಾಮಗಳು ದೇವರಿಗಿವೆ. ಹಾಗೆ ಆಯಾ ಪದಾರ್ಥಗಳಲ್ಲಿ ಆಯಾ ವಿಶೇಷವಾಗಿರತಕ್ಕಂಥ ದೇಹಗಳಲ್ಲಿ ಅಲ್ಲಲ್ಲಿ ಆಯಾ ಆಕಾರದಿಂದಿದ್ದು ಆಯಾ ಹೆಸರನ್ನೇ ಕರೆಸಿಕೊಳ್ತಾನೆ. ಹಾಗೆ ವಿಷ್ಣು ಸಹಸ್ರ ನಾಮಾದಿ ವಿಶೇಷವಾಗಿರತಕ್ಕಂಥ ಹೆಸರನ್ನ ಕರೆಸಿಕೊಳ್ತಾನೆ. ಗಡಿಗೆಯಲ್ಲಿ ಘಟ ಮೊದಲಾದ ಹೆಸರುಗಳಿಂದ ಅವನೇ ಕರೆಸಿಕೊಳ್ತಾನೆ. ಭಕುತರನ್ನು ಪೊರೆವಾ, ಅಂದರೆ ಅಲ್ಲಲ್ಲಿ ದೇವರು ಇದ್ದು ಆಯಾ ಹೆಸರಿಂದ ತಾನೇ ಕರೆಸಿಕೊಳ್ಳೋದಕ್ಕೂ ಭಕುತರನ್ನು ಪೊರೆಯೋದಕ್ಕೂ ಸಂಬಂಧ ಏನಯ್ಯ ಅಂದರೆ ಹೇಳ್ತಾ ಇದ್ದಾರೆ, ಭಕುತರಿಗೆ ಆಯಾ ಪದಾರ್ಥಗಳಲ್ಲಿ ದೇವರು ಆಯಾ ಆಕಾರದಲ್ಲಿದ್ದು ಆಯಾ ಹೆಸರಿನಿಂದ ಕರೆಸಿಕೊಂಡು ಆಯಾ ಪದಾರ್ಥಗಳಲ್ಲಿ ಎಲ್ಲಾ ಕಡೆ ಇದ್ದು ಎಲ್ಲವನ್ನ ನಡೆಸ್ತಾ ಇದ್ದಾನೆ ಎಂಬ ಎಚ್ಚರ ಭಕ್ತರಿಗೆ ದೇವನೇ ಕೊಟ್ಟು ಆ ದೇವರೇ ಕೊಡಬೇಕು. ಆಯಾ ಪದಾರ್ಥಗಳಲ್ಲಿ ಅವನೇ ಇದ್ದಾನೆ, ಆ ಹೆಸರು ಅವನದ್ದೇ. ಆಯಾ ಚೇತನ ರಾಶಿಯಲ್ಲಿ ದೇವರೇ ಇದ್ದಾರೆ, ಆ ಹೆಸರು ಅವನದ್ದೇ ಎಂಬ ಎಚ್ಚರ ದೇವರೇ ಚೇತನ ರಾಶಿಗೆ ಸಚ್ಚೇತನ ರಾಶಿಗೆ ಕೊಟ್ಟು ಅವರಿಗೆ ವಿಶೇಷವಾಗಿರತಕ್ಕಂಥ ರಕ್ಷಣೆಯನ್ನು ಕೊಡುತ್ತಾನೆ. ಅಂದರೆ ಇದು ದೊಡ್ಡ ಸಾಧನೆ, ಜೀವನದ ಸಾಧನೆಯ ಗುರಿಯೇ ಇದು. ಭಗವಂತನನ್ನ ಸದಾ ಸ್ಮರಣೆ ಮಾಡಬೇಕು, ಭಗವಂತನನ್ನ ಸದಾ ಆದರಪೂರ್ವಕ ಸ್ಮರಣೆ ಮಾಡಬೇಕು. ಸದಾ ಆದರಪೂರ್ವಕವಾಗಿ ಸ್ಮರಣೆ ಮಾಡಬೇಕಾದರೆ ಅದು ಇನ್ಯಾವುದರಿಂದಲೂ ಆಗಲ್ಲ. ತಿರುಗುವಾಗ, ತಿನ್ನುವಾಗ, ಕುಡಿಯುವಾಗ, ಕೂಡುವಾಗ, ಏಳುವಾಗ, ಮಲಗುವಾಗ, ಅಲ್ಲಲ್ಲಿ ಆಯಾ ಪದಾರ್ಥಗಳಲ್ಲಿ ಶರೀರದ ಇಂದ್ರಿಯಗಳಲ್ಲಿ ಇರುವಂತಹ ಭಗವಂತನನ್ನ ಆಗಾಗ ಆಗಾಗ ನೆನೆದು 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 ನೆನೆಯೋದು ಹೇಗೆ? ಆಯಾ ಪದಾರ್ಥಗಳಲ್ಲಿರುವ ಭಗವಂತನನ್ನ ಆಯಾ ಪದಾರ್ಥದ ಆಕಾರದಲ್ಲಿ ಆಯಾ ಪದಾರ್ಥದ ಹೆಸರಿನಲ್ಲಿ ದೇವರನ್ನ ನೆನೆಯಬೇಕು. ಹಾಲಿನೊಳಗೆ ಕ್ಷೀರದೊಳಗೆ ಕ್ಷೀರನಾಮಕ ಭಗವದ್ ರೂಪ, ಹಾಗೆ ನೀರದೊಳಗೆ ನೀರನಾಮಕ ಭಗವದ್ ರೂಪ. ನೀರು ಕುಡಿಯುವಾಗ ಅಲ್ಲಿ ಭಗವದ್ ರೂಪದ ನೆನಪು, ಹಾಲು ಕುಡಿಯುವಾಗ ಹಾಲಿನೊಳಗೆ ಭಗವದ್ ರೂಪದ ನೆನಪು. ಈ ರೀತಿಯಲ್ಲಿ ಯಾವ ಯಾವ 11 ಇಂದ್ರಿಯಗಳಿಂದ ಏನೇನು ಭೋಗಗಳನ್ನು ಸ್ವೀಕಾರ ಮಾಡುತ್ತೇವೆ, ಅದರಲ್ಲಿ ಪಂಚ ಜ್ಞಾನೇಂದ್ರಿಯದಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮೊದಲಾದ್ದು ಏನು ಸ್ವೀಕಾರ ಮಾಡುತ್ತೇವೆ, ಆ ಸ್ವೀಕಾರ ಮಾಡುವಾಗ ಅಲ್ಲಲ್ಲಿರುವ ಆಯಾ ಹೆಸರಿನಿಂದಿರುವ ಭಗವಂತನನ್ನ ನೆನೆದು ನೆನೆದು ತಿನ್ನೋದು, ತಿರುಗುವುದು, ಕೂಡುವುದು, ಕುಡಿಯುವುದು ಮೊದಲಾದ್ದು ಮಾಡುತ್ತಾ ಬಂದರೆ ಅವಾಗ ಏನಾಗುತ್ತೆ? ಒಂದು ಕಡೆ ದೇವರಲ್ಲಿ ಆದರಪೂರ್ವಕ ಸ್ಮರಣೆ ಬರ್ತಾ ಇರುತ್ತೆ, ಇನ್ನೊಂದು ಕಡೆ ಮಾಡಿದ ಕೆಲಸಗಳೆಲ್ಲ ಯಜ್ಞತ್ವೇನ ಬಹುಪುಣ್ಯಪ್ರದವಾಗಿ ಬಿಡುತ್ತೆ. ಮೇಲ್ನೋಟಕ್ಕೆ ಮಾಡಿದ್ದು ನಿತ್ಯದಂತೆ ಕೇಳೋದು, ತಿನ್ನೋದು, ಕುಡಿಯೋದು, ಕೂಡೋದು ಮಾಮೂಲ ಕೆಲಸವೇ. ಆದರೆ ಅಲ್ಲಲ್ಲೆಲ್ಲ ಭಗವಂತನ ಸ್ಮರಣೆ, ಆಯಾ ಆಕಾರದ ಆಯಾ ಹೆಸರಿಟ್ಟುಕೊಂಡ ಆಯಾ ಭಗವದ್ ರೂಪಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ನೆನೆಯುತ್ತಾ ಹೋದದ್ದರಿಂದ ನಮಗೆ ಪರಮ ಸಾಧನ ಆಗಿಬಿಡುತ್ತೆ. ಅದಕ್ಕೆ ಹೇಳುತ್ತಾರೆ ದಾಸರಾಯರು, ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕುಮೀಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜೆ ಸದುಪಾಯ ಅಂತ ಅದ್ಭುತವಾದ ರೀತಿಯಲ್ಲಿ ಹೇಳುತ್ತಾ, ಈ ಒಂದು ರೀತಿಯಲ್ಲಿ ಚಿಂತನೆ ಬರಬೇಕಾದರೆ ಅದು ದೇವರೇ ಕೊಡಬೇಕು. ಅದಕ್ಕೆ ಬಗಬಗೆ ನಾಮದಲ್ಲಿ ಕರೆಸುವ ಭಕ್ತರನ್ನು ಕೋರುವ, ಅವರಿಗೆ ತನ್ನ ನೆನಪನ್ನು ಕೊಟ್ಟು ಭಗವಂತ ಉದ್ಧಾರ ಮಾಡುತ್ತಾನೆ ಎಂಬ ವಿಶೇಷವನ್ನ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಒಬ್ಬನಲ್ಲಿ ನಿಂದಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ ಲೆಕ್ಕಿಸಣು, ಲೋಕದೋಳೊಬ್ಬನೇ ತಾ ಬಾಧ್ಯ ಬಾಧಕನ ನಿರ್ಭೀತ. ಒಬ್ಬನಲ್ಲಿ ನಿಂದಾಡುವನು, ಒಬ್ಬನಲ್ಲಿದ್ದುಕೊಂಡು ಆಡುವನು ಅಂದ್ರೆ ಲೀಲೆಯನ್ನು, ಕ್ರೀಡೆಯನ್ನು ಮಾಡ್ತಾ ಇರ್ತಾನೆ. ಇನ್ನೊಬ್ಬರಲ್ಲಿ ನಿಂತು ನೋಡುವನು, ಇನ್ನೊಂದು ಕಡೆ ಬೇಡುವನೊಬ್ಬನಲ್ಲಿ ಇನ್ನೊಬ್ಬರಲ್ಲಿ ನಿಂತು ಬೇಡುತ್ತಾನೆ, ಇನ್ನೊಬ್ಬರಲ್ಲಿ ನಿಂತು ನೀಡುತ್ತಾನೆ, ಇನ್ನೊಬ್ಬರಲ್ಲಿ ನಿಂತು ಇವೆಲ್ಲ ನೋಡುತ್ತಾ ಅಯ್ಯೋ ಅಂತ ಬೆರಗಾಗಿ ಮಾತಾಡುವಂತೆ ಮಾತಾಡುತ್ತಾನೆ. ಅಬ್ಬರದ ಹೆದ್ದೈವ ಇವನ ಎಂಥ ದೊಡ್ಡವ, ದೇವತೆಗಳಲ್ಲಿ ಅದ್ಭುತ ಶಕ್ತಿವಂತನಾದ ಮಹಾದೈವ ಈತ. ಮತ್ತೊಬ್ಬರನ್ನು ಲೆಕ್ಕಿಸನು, ಎಲ್ಲ ಯಾರನ್ನೂ ಲಕ್ಷ್ಯಕ್ಕೆ ತೆಗೆದುಕೊಳ್ಳೋದಿಲ್ಲ. ಅಂದರೆ ಇವನೇ ಸ್ವತಂತ್ರ, ಇವನ ಅಧೀನವೇ ಎಲ್ಲರಾದ್ದರಿಂದ ಲೋಕದೊಡ್ಲೊಬ್ಬನೇ ತಾ ಬಾಧ್ಯ ಬಾಧಕನಾಹ ನಿರ್ಭೀತ. ಅಂದರೆ ಇಲ್ಲಿ ಹೇಳುತ್ತಾರೆ, ಇವನೇ ಬಾಧೆ ಪಡುವವರಲ್ಲಿ ಬಾಧ್ಯ ಅಂತ ಕರೆಸಿಕೊಂಡು ಅವರಿಗೆ ಬಾಧೆ ಬರುವಂತೆ ಮಾಡುತ್ತಾನೆ. ಬಾಧ ಕೊಡುವವರಲ್ಲಿ ನಿಂತು ತಾನೇ ಬಾಧೆ ಕೊಡುವವ ಅಂತ ಕರೆಸಿಕೊಂಡು ಬಾಧೆ ಕೊಡುತ್ತಾನೆ. ಅವರವರ ಕರ್ಮಾನುಸಾರ ಬಾಧೆ ಕೊಡುತ್ತಾನೆ, ಅವರವರ ಕರ್ಮಾನುಸಾರ ಬಾಧೆ ಪಡಿಸ್ತಾನೆ. ಆದರೆ ದೇವರನ್ನ ಬಾಧ್ಯ ಬಾಧಕ ಅಂತ ಎರಡೂ ರೀತಿಯಲ್ಲಿ ಕರೀತಾ ಇದ್ದಾರೆ. ಇದನ್ನೇ ಸಪ್ತಮಸ್ಕಂದ ಭಾಗವತದಲ್ಲಿ ಬಾಧ್ಯ ಬಾಧಕತಾಂಗತಃ ಅಂತ ನಿರ್ಗುಣೋಪಿ ಅಜಃ ಅನಂತಃ ಭಗವಾನ್ ಪ್ರಕೃತಿ ಪರಃ ಸ್ವಮಾಯ ಗುಣಮಾವಿಶ್ಯ ಬಾಧ್ಯ ಬಾಧಕತಾಂಗತಃ. ಬಾಧ್ಯಾದಿಸ್ತೋ ಹರಿಹಿ ನಿತ್ಯಂ ಬಾಧ್ಯತಾದಿ ಗತೇತ್ಯಪಿ ಗೀಯತೆ ನದು ಬಾಧ್ಯತ್ವಾದಿ ನತು ಬಾಧ್ಯತ್ವಾತ್ ಅದೋಷತ್ವ ಯುತತ್ವತಃ ಅಂದ್ರು ಹೇಳ್ತಾ ಇದ್ದಾರೆ. ಬಾಧ್ಯತ್ವಾದಿ ಬಾಧ್ಯತ್ವ ಮೊದಲಾದಿ ದೋಷಗಳು ದೇವನಿಗಿಲ್ಲ, ಇವನಿಗೆ ಬಾಧ್ಯ ಅಂತ ಯಾಕೆ ಹೆಸರು ಬಂತು ಅಂದರೆ ಬಾಧೆ ಪಡುವವರಲ್ಲಿದ್ದುಕೊಂಡು ಅವರಿಗೆ ಬಾಧೆ ಪಡುವಂತೆ ಮಾಡುತ್ತಾನೆ, ಆದ್ದರಿಂದ ಇವನಿಗೆ ಬಾಧ್ಯ ಅಂತ ಕರೀತಾರಷ್ಟೇ ಹೊರತು ಭಗವಂತ ಅವನೇ ಸ್ವಯಂ ಬಾಧೆ ಪಡತಾನಾದ್ದರಿಂದ ಅವನಿಗೆ ಬಾಧ್ಯ ಅಂತ ಅಲ್ಲ. ಬಾಧಕ ಅಂದ್ರೆ ತಾನೇ ತನ್ನ ಸ್ವಂತವಾಗಿ ಇವ್ರನ್ನ ಕೊಡೋಣ ಇವ್ರನ್ನ ಕೊಲ್ಲೋಣ ಅಂತ ಹಾಗೆ ಹೋಗಲ್ಲ. ಅವರವರ ಗುಣಕ್ಕೆ ತಕ್ಕಂತೆ ಅವರಿಂದ ಬಾಧೆ ಕೊಡುವುದು ಮೊದಲಾದ ಲಕ್ಷಣಗಳನ್ನು ಪ್ರಕಟ ಮಾಡುತ್ತಾನಾದ್ದರಿಂದ ಬಾಧಕ ಅಂತ ಕರೀತಾರೆ. ಈ ರೀತಿಯಲ್ಲಿ ಭಗವಂತ ಬಾಧ್ಯ ಬಾಧಕನಾಹ ನಿರ್ಭೀತ. ಅದಕ್ಕೆ ಬಾಧಯಿತು ಯೋಗ್ಯ ವಸ್ತುಸ್ಥ ಸನ್ ಬಾಧ್ಯ ಇತ್ಯುಚ್ಚತೆ. ವಿಶೇಷವಾಗಿ ಯಾವುದು ಬಾಧೆ ಪಡಲಿಕ್ಕೆ ಯೋಗ್ಯತೆ ಇರುತ್ತೋ ಅಲ್ಲಿ ತಾನಿದ್ದುಕೊಂಡು ಅದಕ್ಕೆ ಬಾಧೆ ಬರುವಂತೆ ಮಾಡುತ್ತಾನಾದ್ದರಿಂದ ಇವನ ಬಾಧ್ಯ ಅಂತ ಕರೀತಾರೆ. ಈ ನಮ್ಮ ಮುಂದೆ ನೋಡಿದರೆ ಒಬ್ಬನಲ್ಲಿ ನಿಂದಾಡುವನು ಅಂತ ಹೇಳಿದರೆ ಪಾದಾಭಿಮಾನಿ ಜಯಂತ ಅವರಲ್ಲಿ ನಿಂತುಕೊಂಡು ಚೆನ್ನಾಗಿ ಆಟ ಆಡುತ್ತಾನೆ. ಮತ್ತೊಬ್ಬನಲ್ಲಿ ನೋಡುವನು ಚಕ್ಷುರಭಿಮಾನಿ ವಿಶೇಷವಾಗಿರತಕ್ಕಂತಹ ಸೂರ್ಯದೇವರಲ್ಲಿ ನಿಂತು ತಾನು ನೋಡಿಸ್ತಾನೆ. ಬೇಡುವನೊಬ್ಬನಲ್ಲಿ ಕೈಗೆ ದಕ್ಷ ಪ್ರಜಾಪತಿಗಳು ವಿಶೇಷವಾಗಿ ಅಭಿಮಾನಿಗಳು ಕೈ ಚಾಚಿ ಬೇಡಿಸ್ತಾನೆ, ನೀಡುವನು ಆ ಕೈಯಿಂದಲೇ ಕೊಡಿಸ್ತಾನೆ. ಅಂದ್ರೆ ಮಾನವಾಭಿಮಾನಿಗಳ ಮೂಲಕ ಕೊಡಿಸ್ತಾನೆ. ಅಷ್ಟೇ ಅಲ್ಲ, ವಾಘಾಭಿಮಾನಿ ಅಗ್ನಿದೇವತೆಗಳಿಂದ ಅಗ್ನಿ ದೇವರಲ್ಲಿ ನಿಂತುಕೊಂಡು ತಾನೇ ಬರಗಾಗಿ ಆಶ್ಚರ್ಯಪಡಿಸಿ ಮನೋಭಿಮಾನಿಗಳ ಮೂಲಕ ಆಶ್ಚರ್ಯ ಪಡುವ ಮೂಲಕ ಮಾತಾಡಿಸ್ತಾನೆ. ಅಬ್ಬರದ ಹೆದ್ದೈವನಿವ ಅಂದರೆ ಎಲ್ಲಾ ದೇವತೆಗಳಲ್ಲಿ ತಾನೇ ನಿಂತು ಎಲ್ಲರನ್ನ ತಿರುಗಾಡಿಸಿ ಬಿಡುವಂತಹ ಅಬ್ಬರ ಇವನಲ್ಲಿದೆಯ. ಏಕಕಾಲದಲ್ಲಿ ಎಲ್ಲರಲ್ಲಿ ನಿಂತು ಆಯಾ ಇಂದ್ರಿಯಗಳಲ್ಲಿ ಆಯಾ ದೇವತೆಗಳಲ್ಲಿ ಅಲ್ಲಲ್ಲಿ ನಿಂತು ಅವರವರ ಕೆಲಸ ಅವರವರ ಕರ್ಮಾನುಸಾರ ಆಯಾ ಕಾಲಕ್ಕೆ ಹಾಗೆ ಹಾಗೆ ನಡೆಸಿಬಿಡುವ ಅದ್ಭುತ ತಾಕತ್ತು ಇವನದ್ದು. ಅದಕ್ಕೆ ಇಂಥ ಅಬ್ಬರ ಇನ್ಯಾರಿಗೂ ಇಲ್ಲ. ಅದಕ್ಕೆ ಇವ ಹೆದ್ದೈವ ಅಂದು, ಅಬ್ಬರದ ಹೆದ್ದೈವನಿವ. ಮತ್ತೊಬ್ಬರನ್ನು ಲೆಕ್ಕಿಸನು, ಲೆಕ್ಕಿಸುವುದಕ್ಕೆ ಬೇಕಾದ ಸ್ವಾತಂತ್ರ್ಯ ಯಾರಲ್ಲೂ ಇಲ್ಲ. ಆದ್ದರಿಂದ ಮತ್ತೊಬ್ಬರನ್ನು ಲೆಕ್ಕಿಸನು ಲೋಕದೋಳ್ ಒಬ್ಬನೇ ತಾ ಬಾಧ್ಯ ಬಾಧಕನಾಹ ನಿರ್ಭೀತ. ಇಲ್ಲಿ ಸುಂದರವಾದ ಪ್ರಮೇಯ ಒಂದಿದೆ. ದೇವರು ಸ್ವತಂತ್ರ, ಮಿಕ್ಕವರೆಲ್ಲ ಅಸ್ವತಂತ್ರರು. ಎಷ್ಟು ಅಸ್ವತಂತ್ರರು ಅಂದ್ರೆ ಬಾಧೆ ಕೊಡ್ಲಿಕ್ಕೂ ಸ್ವಾತಂತ್ರ್ಯ ಇಲ್ಲ, ಬಾಧೆ ಪಡ್ಲಿಕ್ಕೂ ಸ್ವಾತಂತ್ರ್ಯ ಇಲ್ಲ. ದೇವರು ಬಾಧೆ ಪಡಿಸಿದ್ರೆ ಪಡಬೇಕು, ಇಲ್ಲದ್ರೆ ಇಲ್ಲ. ದೇವರು ಸುಖ ಪಡಿಸಿದ್ರೆ ಪಡಬೇಕು, ಇಲ್ಲದ್ರೆ ಇಲ್ಲ. ದೇವರು ಬಾಧೆ ಕೊಟ್ಟರೆ ಕೊಡಬೇಕು, ಇಲ್ಲದ್ರೆ ಇಲ್ಲ. ದೇವರು ನಮ್ಮಿಂದ ಬಾಧೆ ಕೊಡಿಸಿದ್ರೆ ಕೊಡಿಸ್, ನಾವು ಇನ್ನೊಬ್ಬ ಬಾಧೆ ಕೊಟ್ಟಂತಾಗುತ್ತೆ, ಅವ ಸುಮ್ಮನೆ ಇದ್ದ, ನಾವು ಯಾರಿಗೂ ಬಾಧೆ ಕೊಡ್ಲಿಕ್ಕಾಗಲ್ಲ. ಅದಕ್ಕೆ ಬಾಧ್ಯ ಬಾಧಕನಾಹ ತಾನೇ ಅಂತ ಹೇಳಿದರೆ ಯಾರಿಗೂ ಕೂಡ ಸ್ವತಂತ್ರವಾಗಿ ಬಾಧೆ ಕೊಡ್ಲಿಕ್ಕಾಗ್ಲಿ ಬಾಧೆ ಪಡ್ಲಿಕ್ಕಾಗ್ಲಿ ಆಗಲ್ಲ. ಅದನ್ನೇ ಹೇಳ್ತಾರೆ ದಾಸರಾಯರು. ಕಾವ ಕೊಲ್ಲುವ ತಾನೇ, ಅನ್ಯರು ನನಗಿಲ್ಲ. ನಮಗೆ ಇದು ದೊಡ್ಡ ಸೂತ್ರ. ಈ ಸೂತ್ರ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ಬಂದರೆ ನಮಗೆ ವಿಶೇಷವಾಗಿರತಕ್ಕಂಥ ಭಗವಂತನ ವಿಶೇಷ ಸಾಧನೆ ಮುಂದಾಗಿ ಬಿಡುತ್ತೆ. ನಮಗೆ ಯಾರೋ ತೊಂದರೆ ಕೊಟ್ಟರು, ಅವರು ಹೀಗಂದ್ರು, ಇವರು ಹಾಗಂದ್ರು ಅಂತ ಅಂದುಕೊಂಡು ದಿನದಲ್ಲಿ ತುಂಬಾ ಕಾಲ ಕುದಿತಾನೆ ಇರ್ತೀವಿ. ಇವರು ಹಿಂಗಂದ್ರು, ಅವ್ರು ಹಾಗಂದ್ರು, ಇವರು ಎದಕ್ಕೆ ಮಾಡಿದ್ರು, ಹಾಗೆ ಮಾಡಿದ್ರು ಅಂತ. ಆದರೆ ಅವರೆಲ್ಲ ಗೊಂಬೆಗಳಂತೆ, ಅಸ್ವತಂತ್ರ ಜೀವರಾಶಿ. ಅವರ ಕರ್ಮಾನುಸಾರ ಅವರಲ್ಲಿ ಮಾಡಿಸ್ತಾ ಇದ್ದಾನೆ. ಅವರ ಕರ್ಮಾನುಸಾರ ಅವರಲ್ಲಿ ಮಾಡಿಸೋ ಕಾಲಕ್ಕೆ ಅವರಿಂದ ನನಗೆ ತೊಂದರೆ ಆಗಬೇಕು ಅಂತ ನನ್ನ ಪ್ರಾರಬ್ಧದಲ್ಲಿದ್ದಾಗ ಅವರನ್ನ ಕರ್ಕೊಂಡು ಬಂದು ನನಗೆ ತೊಂದರೆ ಕೊಡಿಸ್ತಾ ಇದ್ದಾನೆ ಇವನೇ. ಒಂದು ವೇಳೆ ನನಗ ಪ್ರಾರಬ್ಧ ಇಲ್ಲದಿದ್ದರೆ ದೇವರವರು ನನಗೆ ಸಂಪರ್ಕವೇ ಮಾಡಿಸಲ್ಲ, ದೂರ ಮಾಡಿಬಿಡುತ್ತಾನೆ. ಆದ್ದರಿಂದ ಇದಕ್ಕೆ ಮೂಲ ಕಾರಣ ನನ್ನ ಪ್ರಾರಬ್ಧ ಕರ್ಮಾನುಸಾರ ಶ್ರೀಹರಿಯೇ ಅವರನ್ನ ಕರ್ಕೊಂಡು ಅವನೇ ಅಲ್ಲಿ ನಿಂತು ನನಗೆ ಕಾಟ ಕೊಡುತ್ತಾನೆ. ಇವರು ಕಾಟ ಕೊಡ್ಲಿಕ್ಕಾಗ್ಲಿ ಬಿಡ್ಲಿಕ್ಕಾಗ್ಲಿ ಸ್ವತಂತ್ರ ಅಲ್ಲ ಎಂಬ ಎಚ್ಚರ ನಮ್ಮಲ್ಲಿ ಬಂತ. ನಮ್ಮ ಸುತ್ತು ಇದ್ದ ಜನಗಳ ಮೇಲೆ ಸಿಟ್ಟಿನಿಂದ ಕೆಂಡ ಕಾರುವುದು ಎಲ್ಲ ಹೊರಟು ಹೋಗುತ್ತೆ. ಭಗವಂತನ ಸ್ವಾತಂತ್ರ್ಯದ ನೆನಪು, ಎದುರಿಗಿರತಕ್ಕಂತಹ ವ್ಯಕ್ತಿಗಳ ಅಸ್ವಾತಂತ್ರ್ಯದ ನೆನಪು ನಮಗೆ ಯಾವಾಗೂ ಅಲ್ಲ, ಪುರಾಣವೋ ಕೇಳೋ ಕಾಲಕ್ಕೋ ಪುಸ್ತಕ ಓದೋ ಕಾಲಕ್ಕೋ ಅಲ್ಲದೆ ಮನೆಯಲ್ಲಿ ನಿತ್ಯ ಏನು ಜಗಳಗಳು ಅದು ಇದು ಎಲ್ಲ ನಡೆಯೋ ಕಾಲಕ್ಕೆ ಇದು ನೆನಪಿಗೆ ಬಂದೇ ಅವಾಗೆ ಮನಃಶಾಂತಿ ತುಂಬಾ ಬರ್ತಾ ಬರುತ್ತೆ, ಮನೆಯಲ್ಲಿ ಪರಿವರ್ತನೆ ಬರ್ತಾ ಬರುತ್ತೆ. ಅದರಿಂದ ಇದು ನಾವು ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡಬೇಕಾದಂತಹ ವಿಚಾರ ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈತ ನಿರ್ಭೀತ, ಇವನಿಗೆ ಭಯ ಇಲ್ಲ, ಇವನಿಗೆ ಬಾಧೆ ಇಲ್ಲ, ಯಾರಿಗೂ ಬಾಧೆ ಕೊಡಲ್ಲ ಇವ, ಅವರವರ ಕರ್ಮಾನುಸಾರ ಮಾಡಿಸ್ತಾನೆ, ಇವನಿಗೆ ಯಾರಿಂದ ಏನೂ ಇಲ್ಲ, ಅದರಿಂದ ಇವನು ನಿರ್ಭೀತ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಶರಣ ಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನ ತರ ಸುಮಂಗಲ ಚರಿತ ಪಾರ್ಥ ಸಖ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೆಣ್ಯನೆಂದು ಆದರದಿ ಕರೆಯಲು ಬಂದದ ಭುವನು ತನ್ನವರ ಬಳಿಗೆ. ಇದನ್ನು ಹೇಳ್ತಾರೆ ಶರಣ ಜನ ಮಂದಾರ. ಈತ ವಿಶೇಷವಾಗಿ ಭಕ್ತಜನರಿಗೆ ಮಂದಾರ ತರುವಂತೆ ಇರ್ತಾನೆ, ಕಲ್ಪ ತರುವಂತೆ ಇರ್ತಾನೆ ಭಗವಂತ. ಹೇಗೆ? ಶಾಶ್ವತ ಕರುಣೀ. ಸುಮ್ಮನೆ ಈಗೇನು ಮಂದಾರ ಅಂತಾಗಿ ನಾಳೆ ಬೆಳಿಗ್ಗೆ ದ್ವೇಷ ಮಾಡುತ್ತಾನ ಅಂದ್ರೆ ಇಲ್ಲ, ಸರ್ವದಾಪ್ಯಸ್ತಿ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಭಕ್ತ ಜನರಿಗೆ ಮಂದಾರ ತರುವಂತೆ ಶಾಶ್ವತವಾಗಿರ್ತಾನೆ. ಅಷ್ಟೇ ಯಾಕೆ ಅಂದ್ರೆ ಶಾಶ್ವತ ಕರುಣಿ, ಈತನ ಕರುಣೆ ಏಕಪ್ರಕಾರವಾದತಕ್ಕಂಥದ್ದು, ಏಕಪ್ರಕಾರ ಕರುಣಾಶಾಲಿ. ಆದ್ದರಿಂದ ಶಾಶ್ವತ ಕರುಣಿ ಕಮಲಾಕಾಂತ, ಲಕ್ಷ್ಮೀದೇವಿಗೆ ಪತಿಯಾಗಿರ್ತಕ್ಕಂಥ. ಅಂದರೆ ಇವನಿಗೆ ನಮ್ಮಿಂದ ಆಗಬೇಕಾಗಿದ್ದೇನೂ ಇಲ್ಲ, ನಮ್ಮೇಲೇನು ಕರುಣ ತೋರಿದ, ನಮ್ಮಿಂದೇನೋ ಆಗಬೇಕು ದೇವರಿಗೆ, ಅದರಿಂದ ನಮ್ಮೇಲವೇನೋ ಬಹಳಷ್ಟು ನೋಡಿ ಹೇಳ್ತಾ ಇರ್ತೀವ್ರ ನಮ್ಮವರಲ್ಲಿ. ಅವರು ಬಹಳ ಅಭಿಮಾನ ತೋರಿಸ್ತಾರೆ ಅಂದ್ರೆ ಏನೋ ಇರುತ್ತೆ ನೋಡ್ರಿ ಒಳಗೆ, ಇಲ್ಲದಾಗಿರಿ ಯಾಕೆ ಅಷ್ಟು ಅಭಿಮಾನ ತೋರಿಸ್ತಾರೆ ಅಂತ. ಆ ರೀತಿಯಲ್ಲಿ ಭಗವಂತ ನಮ್ಮೇಲೆ ಅಭಿಮಾನ ತೋರಿದ ಅಂದ್ರೆ ಅವನಿಗೆ ಬೇಕಾಗಿದ್ದೇನೋ ನಮ್ಮಲ್ಲಿದೆ ಅಂತ ಆ ರೀತಿ ಅಪಾರ್ಥ ಮಾಡಿಕೋಬೇಡಿ. ಆತ ಕಮಲಾಕಾಂತ, ಜಗತ್ತಿಗೆ ಎಲ್ಲಾ ಸಂಪತ್ತನ್ನ ಎಡಗೈನ ಬಿಸಾಡುವಂತಹ ಲಕ್ಷ್ಮೀದೇವಿಗೆ ಒಡೆಯ, ಆಕೆಗೆ ಸಂಪತ್ತು ಇವ, ಅಂಥ ಸ್ವಾಮಿಗೆ ನಾವೇನು ಕೊಡಲಿಕ್ಕಾಗುತ್ತೆ, ನಮ್ಮಿಂದೇನು ಉಪಯೋಗ ಆಗುತ್ತೆ. ಆದ್ದರಿಂದ ಕಮಲಾಕಾಂತ ಕಾಮದ, ಯಾರ್ಯಾರಿಗೆ ಏನೇನು ಇಷ್ಟಾರ್ಥಗಳು ಬೇಕು ಎಲ್ಲವನ್ನು ಕೊಡತಕ್ಕಂಥ ಮಹಾನುಭಾವ. ಅಷ್ಟೇ ಅಲ್ಲ, ಪರಮ ಪಾವನತರ, ಪರಮ ಪಾವನತರ ಅಂದರೆ ಈತ ಪರಮ ಶ್ರೇಷ್ಠ. ಎಂಥ ಶ್ರೇಷ್ಠ ಅಂದರೆ ಪಾವನತರ, ಪರಮಶ್ಚಾಸೌ ಪಾವನತರಶ್ಚ ಅಂದ್ರು. ಪಾವನತರ ಅಂದ ಶಬ್ದಕ್ಕರ್ಥ ಹೇಳುತ್ತಾರೆ, ಪವನ ಸಂಬಂಧಿಗಳಾದವರು ಪಾವನರು, ಅಂದರೆ ವಾಯುದೇವರ ಪಾದ ಹಿಡಿದವರೆಲ್ಲ ಪಾವನರು. ಅಂಥವರನ್ನ ತರತೀತಿ ತರಹ, ಅಂದರೆ ಅವರನ್ನೆಲ್ಲರನ್ನು ಕೂಡ ವಿಶೇಷವಾಗಿ ಸಂಸಾರ ಸಮುದ್ರವನ್ನ ದಾಟಿಸಿ ಬಿಡುತ್ತಾನೆ. ವಾಯುದೇವರ ಪಾದ ಹಿಡಿಕೊಂಡವರನ್ನೆಲ್ಲ ದಾಟಿಸಿ ಬಿಡುತ್ತಾನಾದ್ದರಿಂದ ಈತ ಪಾವನತರ. ಆದ್ದರಿಂದ ಈತ ವಿಶೇಷವಾದ ಶ್ರೇಷ್ಠನಾದ ಪಾವನತರ, ಪರಮ ಪಾವನತರ. ಸುಮಂಗಲ ಚರಿತ, ಇನ್ನೊಂದು ಹೇಳ್ತಾರೆ ಪಾವನರು ಅಂದರೆ ಜ್ಞಾನಿಗಳಾದವರು, ಅದರಲ್ಲಿ ಪವನ ಸಂಬಂಧಿ ವಾಯುದೇವರು ಎಲ್ಲರೂ ಪಾವನರು. ಅವರಲ್ಲಿ ಪರಮ ಪಾವನರು ಯಾರು ಅಂದರೆ ಲಕ್ಷ್ಮೀ ಮೊದಲಾದ ಲಕ್ಷ್ಮೀದೇವಿ, ಋಜುಗಣಸ್ಥರು ಎಲ್ಲರೂ ಪರಮ ಪಾವನರು. ಮಿಕ್ಕವರು ಪಾವನರು, ಇವರು ಪರಮ ಪಾವನರು. ಭಗವಂತ ಪರಮ ಪಾವನ ತರ ಅಂದ್ರು ಅಲ್ಲ, ಇಲ್ಲಿ ಪರಮ ಪಾವನ ತಮ ಅಂತ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ. ಅಂದ್ರೆ ದೇವರಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಇಂತಹ ಯಾವುದೂ ಇಲ್ಲ, ಅವನೇ ಯಾವಾಗ್ಲೂ ಸೂಪರ್ಲೇಟಿವ್. ಆದ್ದರಿಂದ ಪಾವನ ತರ ಅಂದ್ರು ಪಾವನ ತಮ ಅಂದ್ರು ಒಂದೇ ಆಗುತ್ತೆ ಅಂತ ಒಂದರ್ಥ. ಇನ್ನೊಂದು ರೀತಿಯಲ್ಲಿ ಪಾವನರನ್ನು ಅಂದ್ರೆ ವಾಯುದೇವರ ಪಾದ ಹಿಡಿದವರನ್ನ ತರತಿ, ಅವರನ್ನ ಲಕ್ಷಣವಾಗಿ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಪವನ ಪಾವನ ತರ, ಪರಮ ಪಾವನ ತರ, ಸುಮಂಗಳ ಚರಿತ. ಭಗವಂತ ಒಳ್ಳೆ ಮಂಗಳಕರವಾಗಿರ್ತಕ್ಕಂಥ ವ್ಯಾಪಾರ ಆತನಿಗೆ ಯಾವಾಗ್ಲೂ ಇರುತ್ತ. ಅವನ ಚರಿತ್ರೆ ಅಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಅಥವಾ ಅದನ್ನು ಇನ್ನೊಂದು ಪದವಾಗಿ ಹೇಳ್ತಾರೆ, ಏನಂದ್ರೆ ಪರಮ ಪಾವನ ತರ ಅಂತ ಒಂದು ಪದ, ಸುಮಂಗಲ ಚರಿತ ಅಂತ ಒಂದು ಪದ ಅಂತ ಇಟ್ಟುಕೋಬೇಡಿ, ಒಂದೇ ಪದವಾಗಿ ಇಟ್ಟುಕೊಳ್ಳಿ. ಅಂದರೆ ಪರಮ ಪಾವನ ತರ ಸುಮಂಗಲ ಚರಿತ ಇತ್ ಏಕಂ ಪದಂ ವಾ ಅಂತ ಹೇಳ್ತಾರೆ. ಅಂದರೆ ಪರಮ ಪಾವನವಾದ, ಪರಮ ಪಾವನತರವಾದ ಸುಮಂಗಲ ಚರಿತ, ಚರಿತ ಯಾವನಿಗಿರುತ್ತೋ ಅವನು ಪರಮ ಪಾವನತರ ಸುಮಂಗಲ ಚರಿತ ಅಂತ. ಅಂಥ ಸ್ವಾಮಿ ಪರಮ ಪಾವನತರ ಸುಮಂಗಲ ಚರಿತ ಪಾರ್ಥ ಸಖ. ಪಾರ್ಥ ಅಂದರೆ ಪೃಥಾ ಅಂದರೆ ಕುಂತಿದೇವಿ ಅವರ ಮಗ, ಆದ್ದರಿಂದ ಪಾರ್ಥ. ಆತನ ಸಖ ಅಂದರು. ಅಲ್ಲಿ ಹೇಳ್ತಾರೆ ಅರ್ಜುನ ತುಂಬಾ ಹೇಳುತ್ತಾನೆ ಕೊನೆಗೆ, ನಾನೆಲ್ಲಿ ಶ್ರೀಕೃಷ್ಣ ಎಲ್ಲಿ ಸ್ವಾಮಿ, ನನಗಾಗಿ ನನ್ನಂಥ ಚಿಕ್ಕ ಮಟ್ಟದ ವ್ಯಕ್ತಿ ಜೊತೆಗೂ ಕೂಡ ಸ್ನೇಹಕ್ಕೆ ಕೈ ಬೆಳೆಸಿದ, ನಾನು ಸಖ ಅಂತ ಕರೆಸಿಕೊಳ್ಳಿಕ್ಕೆ ಯೋಗ್ಯನಲ್ಲಯ್ಯ, ಆದರೂ ದೇವ ದಯಮಾಡಿ ನನ್ನ ಭುಜದ ಮೇಲೆ ಕೈ ಇಟ್ಟು ಓಡಾಡಿದ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಪಾರ್ಥ ಸಖ ಅಂತ ಹೇಳಿದರೆ ಅದರಲ್ಲಿ ದೇವರ ಅತ್ಯಂತ ಕರುಣೆಯೇ ಬರುತ್ತೆ. ಇದೇ ರಾಮನಾಗಿದ್ದಾಗ ಆಂಜನೇಯ ಹೇಳುತ್ತಾನೆ, ಸ್ವಾಮಿ ಈ ಕಪಿಗಳ ಜೊತೆಗೆ ನೀವು ಸ್ನೇಹ ಮಾಡಿದೀಯಲ್ಲ, ಸುಗ್ರೀವ ಸುಗ್ರೀವನ ಜೊತೆಗೆ ಸ್ನೇಹ ಮಾಡಿದ್ಯ, ಸ್ನೇಹಕ್ಕಾಗಿ ಕೈಚಾಚಿ, ಮೊದಲು ಕೈಚಾಚಿದವಾದ ರಾಮಚಂದ್ರ ಕೈಚಾಚಿ ಸುಗ್ರೀವನ ಕೈ ಹಿಡಿದು ಅಗ್ನಿ ಸುತ್ತು ಪ್ರದಕ್ಷಿಣೆ ಮಾಡಿ ನಾವಿಬ್ಬರು ಸ್ನೇಹಿತರು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಸ್ವಾಮಿ ಒಂದ ಶಕ್ತಿ ಇರಬೇಕು, ಶಕ್ತಿ ಇಲ್ಲವೇ ಇಲ್ಲ, ನಿನ್ನದೇ ಸರ್ವತ್ರ ಶಕ್ತಿ. ಇನ್ನೊಂದ ಸಂಪತ್ತಿರಬೇಕು, ಕಪಿಗಳು ಇವರಿಗೇನು ಸಂಪತ್ತಯ್ಯ. ಇನ್ನೊಂದು ಇವರ ಹತ್ರ ಇರೋದೇ ಗೆಡ್ಡೆ ಗೆಣಸು ಕಾಡು ವಿಶೇಷವಾಗಿರತಕ್ಕಂಥ ಹಣ್ಣು ಹಂಪಲು ತಿಂದು ಬದುಕುವಂತಹ ಕೋತಿಗಳ ಗುಂಪಿದು. ಇನ್ನ ರೂಪ ಆದರೂ ಇದೆ ಅಂದ್ರೆ ಮಹಾವಿಕೃತವಾದ ರೂಪ, ಶಕ್ತಿ ಇಲ್ಲ ಸಂಪತ್ತು ಇಲ್ಲ, ಏನೇನೂ ಇಲ್ಲದಂತ ಇವರನ್ನ ದಾಸರಾಗಿಟ್ಟುಕೋಬೇಕಾಗಿದ್ದು ಸ್ನೇಹಿತರು ಅಂತ ಕೈಚಾಚಿ ಅವರ ಜೊತೆಗಿದ್ದೇ ಸ್ನೇಹಿತನಾಗಿದ್ದೇಯಲ್ಲ, ಇದು ನೀನು ತೋರಿದ ಕರುಣೆಯೋ ಇನ್ನೇನು ಅಂತ ಹೇಳ್ತಾರೆ. ಅದನ್ನೇ ಪಾರ್ಥಸಖ ಎಂಬುದರಲ್ಲಿ ಅಂದರೆ ಆಯಾ ವ್ಯಕ್ತಿಗಳ ಮನೋಭಾವಕ್ಕೆ ಧಕ್ಕೆ ಬಾರದಂತೆ ತಾನೇ ಅವರ ಮಟ್ಟಕ್ಕೆ ಬಂದು ಅವರ ಜೊತೆಗೆ ತಾನೇ ಇದ್ದು ತನ್ನ ದೊಡ್ಡಸ್ತಿಗೆ ಅವರ ಮನಸ್ಸಿಗೆ ಪರಿಚಯ ಆಗುವಂತೆ ಮಾಡಿ ನಂತರ ಅವರು ಕಾಲಿಗೆ ಬಿದ್ದರೆ ಸರಿ ಸರಿ ಅಂತ ಅವರನ್ನು ರಕ್ಷಣೆ ಮಾಡತಕ್ಕಂಥವ ಸ್ವಾಮಿ. ಅದಕ್ಕೆ ಸ್ವಾಭಿಮಾನದಿಂದ ತಿಳಿದ ಪೊರೆವನೋ ತಿಳಿದರೆ ಅಂತ ಹೇಳ್ತಾರೆ. ಅವರ ಅಭಿಮಾನಕ್ಕೆ ಚೂರು ಧಕ್ಕೆ ಆಗದಂತೆ ತಾನು ಬರ್ತಾನೆ. ಇನ್ನ ಹೇಳ್ತಾನೆ ಇಂದ್ರದೇವರು ಗೋವರ್ಧನ ಪರ್ವತದ ಘಟ್ಟ ಬಂದಾಗ ಮಳೆ ಸುರಿಸಿ ಸುರಿಸಿ ಕೊನೆಗೆ ಕೃಷ್ಣನ ಶರಣಾಗತನಾದಾಗ ಕೃಷ್ಣನನ್ನ ವರವ ಹೇಳ್ತಾರೆ, ಸ್ವಾಮಿ ಒಂದು ವರ ಕೊಡಯ್ಯ. ಏನು ಕೇಳಿ. ಅವಾಗ ಹೇಳ್ತಾರೆ ಮುಂದೆ ನನ್ನ ಮಗ ಅರ್ಜುನ ಬರ್ತಾನೆ, ಅರ್ಜುನನ ನೀನು ಸಲಹ ಬೇಕಯ್ಯ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ ಅವನು ನನ್ನ ಏನು ದಾಸನಂತೆ ನೋಡಿದ್ರು ಕೂಡ ನನ್ನ ಏನ ಯಾವ ರೀತಿಯಲ್ಲಿ ನೋಡಿದ್ರು ನಾನು ದಾಸನಂತೆ ಇರ್ತೇನೆ ಸಾಕ ಅಂದ್ರು. ಆ ರೀತಿಯಲ್ಲಿ ಅರ್ಜುನ ಕೃಷ್ಣ ಬಾ ಹೋಗು ಅಂತ ಏನು ಮಾತಾಡ್ತಾ ಇದ್ರು ಆಹಾ ಅಂತ ಬಂದ. ಎಂಥ ದೊಡ್ಡವ ಅರ್ಜುನ ಜೊತೆಗೆ ಸ್ನೇಹ ಮಾಡುವಂತ ಚಿಕ್ಕ ಮಟ್ಟದವನ ಎಷ್ಟು ದೊಡ್ಡವ. ಆದರೆ ಅರ್ಜುನನ ಮಟ್ಟಕ್ಕಿಳಿದು ಅರ್ಜುನನ ಭುಜದ ಮೇಲೆ ಕೈ ಹಾಕೊಂಡು ಓಡಾಡಿ ಜಗತ್ತೆಲ್ಲ ಹೌದು ಹೌದು ಅರ್ಜುನನಿಗೆ ಸಖ ಸರಿಯಾದವ ಅಂತ ಕರೆಸಿಕೊಂಡ. ಇವನ ಕರುಣೆ ಎಂಥ ದಯ್ಯ ಅದನ್ನು ಹೇಳ್ತಾರೆ. ಒಂದೊಂದು ಪದ ಅದ್ಭುತವಾದ್ದು. ಪಾರ್ಥಸಖ ನಿರುಪಮಾನಂದಾತ್ಮ. ಇದೆಂಥವ ಅಂದ್ರೆ ಅರ್ಜುನ ಯದ್ಯಪಿ ಸ್ಥೂಲ ದೇಹ ಹೊತ್ತು ಒದ್ದಾಡುವಂತ ಒಬ್ಬ ಜೀವಿ, ದೇವತೆಗಳ ಗುಂಪಲ್ಲಿ ಸೇರಿದ ಇಂದ್ರದೇವರ ಭಾಗವೇ, ಆದರೆ ಒಬ್ಬ ಜೀವಿ, ತಾನು ನಿರುಪಮ ಆನಂದಾತ್ಮ, ಅದ್ಭುತ ಆನಂದ ಭರಿತ. ಅರ್ಜುನ ಜೊತೆಗಿದ್ದು ಅರ್ಜುನ ಹೋಗೋ ಬಾರೋ ಕೃಷ್ಣ ಬಾ ಹೋಗು ಅಂತ ಕರೆದಾಗೆಲ್ಲ ತಲೆ ತಲುಪಿಸಿ ಬರಬೇಕಾದ ಅವಶ್ಯಕತೆ ಏನಿತ್ತು? ತನ್ನ ಪಾಡಿಗೆ ತಾನು ಇರಬಹುದಾಗುತ್ತೆ, ಆದರೆ ಬಿಟ್ಟಿಲ್ಲ, ಎಲ್ಲರನ್ನೂ ಧಾರ ಮಾಡಿದ. ಅದಕ್ಕೆ ನಿರುಪಮ ಆನಂದಾತ್ಮ ನಿರ್ಗತ ದುರಿತ, ಇವನಿಗೆ ಹೇಳ್ತಾ ಇದ್ದ ನಿತರಾಂಗತ ದೋಷ ಅಸ್ಪೃಷ್ಟ ದೋಷ ಗಂಧಾಯ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇವನಿಗೆ ದೋಷಗಳೇ ಮುಟ್ಟೋದಿಲ್ಲ. ನಾವು ದುರಿತಗಳು ಬಂದ ಮೇಲೆ ಅದನ್ನು ತಪ್ಪಿಸಿಕೊಂಡು ಬರುತ್ತೇವೆ. ಹಾಗೆ ದೇವರು ನಿರ್ಗತ ದುರಿತ ಅನ್ನು ದುರಿತಗಳಿಲ್ಲದವ ಅಂದ್ರೆ ದುರಿತಗಳು ಬಂದು ನಂತರ ಕಳಕೊಂಡವ ಅಂತ ಅರ್ಥ. ಹಾಗೆ ಮಾಡಿಕೋಬೇಡಿ, ಈತನ ಹತ್ರ ದುರಿತಗಳು ಬರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ದೂರದಲ್ಲಿ ಓಡಿ ಹೋಗುತ್ತೆ. ಆದ್ದರಿಂದ ಇವನನ್ನು ನಿರ್ಗತ ದುರಿತ, ದೇವವರೇಣ್ಯ, ದೇವತೆಗಳಲ್ಲಿ ಶ್ರೇಷ್ಠನಯ್ಯ, ಮಹಾನುಭಾವ. ಅಥವಾ ದೇವವರೇಣ್ಯ ಅಂತ ಹೇಳಿದರೆ ದೇವತೆಗಳಲ್ಲಿ ಒಬ್ಬ, ಅವರಲ್ಲಿ ಶ್ರೇಷ್ಠ ಅಂತ ಹಾಗರ್ಥ ಆದೀತು ಅಂತ ಹೇಳ್ತಾರೆ. ದೇವತೆಗಳಿಗಿಂತ ಶ್ರೇಷ್ಠ, ದೇವ ವಿಲಕ್ಷಣ, ದೇವತೆಗಳೆಲ್ಲರೂ ಬ್ರಹ್ಮಾದಿ ದೇವತೆಗಳು ಏನಿದ್ದಾರೆ ಎಲ್ಲರಿಗಿಂತ ವಿಲಕ್ಷಣ, ಅವರೆಲ್ಲರಿಗಿಂತ ಶ್ರೇಷ್ಠ, ಅವರಲ್ಲಿ ಒಬ್ಬನಲ್ಲ ಅನ್ನುವ ಎಚ್ಚರವನ್ನು ಕೊಡುತ್ತಾರೆ. ದೇವವರೇಣ್ಯನೆಂದು ಆದರದಿಕರೆಯಲು, ಆದರದಿಂದ ಭಗವಂತನನ್ನ ಜ್ಞಾನಪೂರ್ವಕವಾಗಿ ಆದರದಿಂದ ಕರೆದರೆ ಒಂದೊದಗುವನು ತನ್ನವರ ಬಳಿಗೆ. ಅಂದ್ರೆ ನಾವು ಆತನ ಹತ್ರ ಹೋಗ್ಬೇಕು ಅಂತ ಸಡೆದು ಕೂಡಲ್ಲ, ನಮ್ಮ ಹತ್ರಿಗೆ ಅವನೇ ಬಂದು ನಮ್ಮನ್ನು ಉದ್ಧಾರ ಮಾಡುತ್ತಾನೆ. ಅಂತಹ ಕರುಣಾಮಯ ಎಲ್ಲೋ ಇಲ್ಲ, ನಮ್ಮ ಸುತ್ತೂ ಇದ್ದಾನೆ, ನಮ್ಮೊಳಗೆ ಇದ್ದಾನೆ, ನಮಗಾಗಿ ಕಾದಿದ್ದಾನೆ. ನಮ್ಮಿಂದ ಕೂಗು ಯಾವಾಗ ಬರುತ್ತೆ, ಹರೇ ಕೃಷ್ಣ ಅಂತ ಕೂಗು ಬಂದ್ರೆ ಸಾಕು ಉದ್ಧಾರ ಮಾಡಬೇಕು ಅಂತಿದ್ದಾನೆ. ಕೂಗಲಿಕ್ಕೆ ನಾವೇ ತಡ ಮಾಡ್ತಾ ಇದ್ದೇವಷ್ಟೇ ಅಂತ ದಾಸರಾಯರು ಆ ಭಗವಂತನ ಅಪರೂಪದ ಕರುಣೆಯನ್ನ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಂ ಮಸ್ತು.